ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಆತ್ಮಸ್ವರೂಪನೇಸು ಪವಿತ್ರದಾಯಕ ಏಸು ಸತ್ಯ ನೀತಿಯ ಏಸು ಪ್ರೀತಿ ಪಾಲನೇಸು ಆತ್ಮಸ್ವರೂಪನೇಸು ಪವಿತ್ರದಾಯಕ ಏಸು ಸತ್ಯ ನೀತಿಯ ಏಸು ಪ್ರೀತಿ ಪಾಲನೆಯೇಸು ದೈವ ಪ್ರೇರಣೆಗೆ ಯೇಸು ಮಾರ್ಗವೇ ಯೇಸು.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಡಯಟ್ ಮುಂದೆ ಲೂತರನು ಭಾಗ 8. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಕತ್ತಲೆ ಯುಗದಲ್ಲಿ ಮಾರ್ಟಿನ್ ಲೂಥರ್ ಒಬ್ಬ ಧಾರ್ಮಿಕ ಸುಧಾರಕನಾಗಿ ಹೇಗೆ ಅವನು ಸತ್ಯದ ಬೆಳಕನ್ನು ಈ ಲೋಕಕ್ಕೆ ನೀಡಿದನು, ಆ ನಿಮಿತ್ತವಾಗಿ ಪೋಪ್ನ ವ್ಯವಸ್ಥೆ ಅವನನ್ನು ಯಾಕೆ ಸಭೆಯಿಂದ ಹೊರಗಾಕಿತ್ತು, ನಂತರ ಡಯಟ್ ಮುಂದೆ ಲೂಥರನ್ನು ನಿಂತುಕೊಂಡು ಯಾವ ರೀತಿಯಲ್ಲಿ ಆ ಒಂದು ಓಮ್ಸ್ನಲ್ಲಿ ನಡೆಯತಕ್ಕಂತಹ ಸಭೆಯ ಮುಂದೆ ತನ್ನ ಸತ್ಯದ ಬೆಳಕನ್ನು ನೀಡುವಂತೆವನಾಗಿದ್ದಾನೆ ಅನ್ನುವಂತಹ ಸತ್ಯವನ್ನು ನಾವು ಕಲಿತುಕೊಂಡು ಬರುವಂತೆವರಾಗಿದ್ದೇವೆ. ಆ ನಿಟ್ಟಿನಲ್ಲಿ ಮಾರ್ಟಿನ್ ಲೂಥರ್ ಆ ಓಮ್ಸ್ ಅಂತಕ್ಕಂತಹ ಆ ಸಭೆಯ ಮುಂದೆ ಹೋಗ್ತಕ್ಕಂಥವನಾಗಿದ್ದಾನೆ. ಅಲ್ಲಿ ಎಲ್ಲ ರಾಜರುಗಳ ಮುಂದೆ ಆತನು ಸತ್ಯವನ್ನು ತಿಳಿಸುವವನಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ಆತನು ಅಂದು ಯಾಕೋಬನು ಆ ರಾತ್ರಿಯಲ್ಲಿ ದೇವರ ಸಂಗಡ ಒಬ್ಬನೇ ಹೋರಾಡಿದನು. ಅದೇ ರೀತಿಯಾಗಿ ಮಾರ್ಟಿನ್ ಲೂಥರ್ ಸಹ ಪ್ರಾರ್ಥನೆಯಲ್ಲಿ ದೇವರ ಜೊತೆಯಲ್ಲಿ ಹೋರಾಡ್ತಕ್ಕಂಥವನಾಗಿದ್ದಾನೆ. ಹೋರಾಡಿ ಸಂತೋಷದಿಂದ ಆ ಸತ್ಯವನ್ನು ಜನಗಳ ಮುಂದೆ ತಿಳಿಸಲು ಹೊರಡುವಂಥವನಾಗಿದ್ದಾನೆ. ಆ ಒಂದು ಸಂದರ್ಭದಲ್ಲಿ ನಡೀತಕ್ಕಂತಹ ಘಟನೆ ಏನು ಅನ್ನುವಂತಹ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ನೀತಿವಂತನೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂತಹ ತಂದೆಯೇ, ಸ್ವಾಮಿ ನಿನ್ನ ಕೃಪೆಯಿಂದ, ನಿನ್ನ ವರದಾನದಿಂದ, ಸ್ವಾಮಿ ನಿನ್ನ ಆಲೋಚನೆಯಿಂದ, ನಿನ್ನ ವಾಕ್ಯವನ್ನು ಧ್ಯಾನಿಸುವಂತಹ ಈ ಒಂದು ಮಹಾ ಅವಕಾಶಕ್ಕೋಸ್ಕರ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಈ ಒಂದು ಕತ್ತಲೆಯ ಯುಗದಲ್ಲಿ ಯಾವ ರೀತಿಯಲ್ಲಿ ನಿನ್ನ ಸುಧಾರಕನಾದಂತಹ ಮಾರ್ಟಿನ್ ಲೂಥರ್ ಸತ್ಯದ ಬೆಳಕನ್ನು ನೀಡಿದನು, ಅವನಿಗೆ ಧೈರ್ಯ ಯಾವ ರೀತಿಯಲ್ಲಿ ಬಂತು, ಆತನು ಯಾವ ರೀತಿಯಲ್ಲಿ ನಿನ್ನ ಸತ್ಯವನ್ನು ತಿಳಿಸಿದನು ಅನ್ನುವಂತಹ ಒಂದು ವಿಚಾರವನ್ನು ನಾವು ಕಲಿಯುವಾಗ ಅಪ್ಪ ಕೇಳುಗರ ಹೃದಯದಲ್ಲಿ ನೀನು ಆತ್ಮನ ಮುಖಾಂತರವಾಗಿ ಮಾತನಾಡು. ಅಂದು ಮಾರ್ಟಿನ್ ಲೂಥರ್ ಸಂಗಡ ಇದ್ದಂಥ ಅದೇ ದೇವರು ಇವತ್ತು ನಮ್ಮ ಸಂಗಡವೂ ಇದ್ದಾನೆ. ನಾವು ಸಹ ಕತ್ತಲಲ್ಲಿರ್ತಕ್ಕಂಥ ಜನಗಳಿಗೆ ಸತ್ಯವನ್ನು ತಿಳಿಸಬೇಕು ಅನ್ನುವಂತಹ ಒಂದು ಪ್ರೇರಣೆಯಿಂದ ಮಾರ್ಟಿನ್ ಲೂಥರ್ ಜೀವನದ ಮುಖಾಂತರವಾಗಿ ತಿಳಿಯಪಡಿಸು ಸ್ವಾಮಿ. ಆ ನಿಟ್ಟಿನಲ್ಲಿ ಈ ಒಂದು ಸತ್ಯವನ್ನು ಅರ್ಥ ಮಾಡಿಕೊಂಡು ನಿನ್ನ ಬರೋಣಕ್ಕೆ ಈ ಮಕ್ಕಳು ಸಿದ್ಧರಾಗಿ ನಿನ್ನ ಸತ್ಯವನ್ನು ಸಕಲ ಕುಲ ಭಾಷೆ ಜನಾಂಗಗಳಿಗೆ ತಿಳಿಸುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಮಾರ್ಟಿನ್ ಲೂಥರ್ ಆತನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥವನಾಗಿದ್ದಾನೆ. ಪ್ರಾರ್ಥನೆಯಲ್ಲಿ ದೇವರ ಸಂಗಡ ಹೋರಾಡಿ ಆತನ ಮನಸ್ಸು ಒಂದು ರೀತಿಯಲ್ಲಿ ಭಾರವಾಗ್ತಕ್ಕಂಥದ್ದಾಗಿದೆ. ನಂತರ ಆತನು ಈ ಓಮ್ಸ್ ಅಂತಕ್ಕಂತಹ ಆ ಒಂದು ರಾಜರುಗಳ ಮುಂದೆ, ಅಧಿಕಾರಿಗಳ ಮುಂದೆ ಬರುವಂತೆವನಾಗಿದ್ದಾನೆ. ಆತನು ಪ್ರಾರ್ಥನೆ ಮಾಡಿದ ನಂತರ ತನ್ನ ಮನಸ್ಸು ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಂಡಂತಹ ಅನುಭವಕ್ಕೆ ಒಳಗಾಗ್ತಕ್ಕಂಥವನಾಗಿದ್ದಾನೆ. ಆದರೆ ಮಾರ್ಟಿನ್ ಲೂಥರ್ ಅವನ ಮುಂದೆ ಒಂದು ಹೋರಾಟ ಇದೆ, ಆ ಹೋರಾಟವನ್ನು ನಾನು ಎದುರಿಸಬೇಕೆಂಬುದಾಗಿ ಆ ಹೋರಾಟಕ್ಕೆ ಆತನು ಸಿದ್ಧನಾಗ್ತಕ್ಕಂಥವನಾಗಿದ್ದಾನೆ. ಅವನು ತನ್ನ ಉತ್ತರದ ಯೋಜನೆಯನ್ನು ಕುರಿತು ಆಲೋಚಿಸುವವನಾದನು. ತನ್ನ ಸ್ವಂತ ಬರವಣಿಗೆಗಳಲ್ಲಿನ ಭಾಗಗಳನ್ನು ಆತನು ಮತ್ತೆ ಪರೀಕ್ಷಿಸುವವನಾದನು ಮತ್ತು ತನ್ನ ನಿಲುವನ್ನು ಉಳಿಸಿಕೊಳ್ಳಲು ಪವಿತ್ರ ಶಾಸ್ತ್ರ ವಚನಗಳಿಂದ ಸೂಕ್ತವಾದಂಥ ಪುರಾವೆಗಳನ್ನು ಪಡೆದುಕೊಂಡನು. ತದನಂತರ ತನ್ನ ಮುಂದೆ ತೆರೆದಿದ್ದ ಪವಿತ್ರ ಸಂಪುಟದ ಮೇಲೆ ತನ್ನ ಎಡಗೆಯನ್ನ ಇಟ್ಟು ತನ್ನ ಬಲಗೆಯನ್ನ ಪರಲೋಕಕ್ಕೆ ಎತ್ತಿ ಈ ರೀತಿಯಾಗಿ ಆತನು ಪ್ರಾರ್ಥನೆಯ ಮೂಲಕವಾಗಿ ಪ್ರತಿಜ್ಞೆ ಮಾಡತಕ್ಕಂಥವನಾಗಿದ್ದಾನೆ. ಅದೇನೆಂದರೆ ಸುವಾರ್ತೆಗೆ ನಂಬಿಗಸ್ತನಾಗಿ ಉಳಿಯುವುದಾಗಿಯೂ ತನ್ನ ರಕ್ತದಿಂದ ತನ್ನ ಸಾಕ್ಷಿಯನ್ನು ಮುದ್ರೆ ಒತ್ತಿದರೂ ಸಹ ತನ್ನ ನಂಬಿಕೆಯನ್ನು ಮುಕ್ತವಾಗಿ ಒಪ್ಪಿಕೊಳ್ಳುವುದಾಗಿ ಮಾರ್ಟಿನ್ ಲೂಥರ್ ಪ್ರತಿಜ್ಞೆ ಆಗಿ ಮಾಡುವವನಾಗಿದ್ದಾನೆ. ಅವನನ್ನು ಮತ್ತೆ ಸಭೆಗೆ ಹಾಜರಾಗಲು ಕರೆದೊಯ್ದಾಗ ಅವನ ಮುಖದಲ್ಲಿ ಭಯ ಅಥವಾ ಮುಜುಗರದ ಯಾವುದೇ ಹುರುವುಗಳು ಇರಲಿಲ್ಲ. ನಿಶ್ಚಲವಾಗಿದ್ದನು ಮತ್ತು ಶಾಂತ ಚಿತ್ತದಿಂದ ಆತನು ಇದ್ದನು. ಆದರೂ ಮಹಾನ್ ಧೈರ್ಯಶಾಲಿಯೂ ಉದಾತನೂ ಆದ ಅವನು ಭೂಮಿಯ ಮಹಾಪುರುಷರ ಮುಂದೆ ದೇವರ ಸಾಕ್ಷಿಗಾಗಿ ನಿಂತನು. ಸಾಮ್ರಾಜ್ಯಶಾಹಿ ಅಧಿಕಾರಿಗಳು ಈಗ ಲೂಥರನು ತನ್ನ ಸಿದ್ಧಾಂತಗಳನ್ನು ಹಿಂತೆಗೆದುಕೊಳ್ಳಲು ಬಯಸುತ್ತಾನೋ ಇಲ್ಲವೋ ಎಂಬ ಬಗ್ಗೆ ಅವನ ನಿರ್ಧಾರವನ್ನು ಒತ್ತಾಯಿಸಿದರು. ಲೂಥರ್ ಆವೇಶ ಮತ್ತು ಭಾವೋದ್ರೇಕವಿಲ್ಲದೆ ಮೃದುವಾಗಿಯೂ ಮತ್ತು ದೀನ ಧ್ವನಿಯಲ್ಲಿ ತನ್ನ ಉತ್ತರವನ್ನು ಕೊಟ್ಟಿದ್ದನು. ಅವನ ವರ್ತನೆ ಭಿನ್ನವಾಗಿತ್ತು ಮತ್ತು ಗೌರವಿತವಾಗಿತ್ತು. ಅವನು ಆತ್ಮವಿಶ್ವಾಸದಿಂದಲೂ ಮತ್ತು ಸಂತೋಷ ಭಾವದಿಂದಲೂ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದನು. ಅದನ್ನು ಸಭೆಯವರೆಲ್ಲರೂ ಕಂಡು ಆಶ್ಚರ್ಯಗೊಳ್ಳುವಂಥವರಾಗಿದ್ದರು. ಆದರೆ ಮಾರ್ಟಿನ್ ಲೂಥರ್ ಈ ರೀತಿಯಾಗಿ ಹೇಳುವಂಥವನಾಗಿದ್ದಾನೆ, ಅದೇನೆಂದರೆ ಅತ್ಯಂತ ಶಾಂತ ಚಕ್ರವರ್ತಿಯೇ, ಖ್ಯಾತ ರಾಜಕುಮಾರರೇ ಮತ್ತು ದಯಾಳು ಪ್ರಭುಗಳೇ, ನಾನು ನಿನ್ನೆ ನಿಮಗೆ ನೀಡಿದ ಮಾತಿನ ಅನುಸಾರವಾಗಿ ಈ ದಿನ ನಿಮ್ಮ ಮುಂದೆ ಹಾಜರಾಗಿದ್ದೇನೆ ಮತ್ತು ದೇವರ ದಯೆಯಿಂದ ನಾನು ನಿಮ್ಮ ಘನತೆ ಮತ್ತು ನಿಮ್ಮ ಮಹಾನೀಯರನ್ನು ನಾನು ನ್ಯಾಯಯುತವಾಗಿ ಮತ್ತು ಸತ್ಯವೆಂದು ನಂಬಿರುವ ಒಂದು ಉದ್ದೇಶದ ರಕ್ಷಣೆಗೆ ದಯೆಯಿಂದ ಆಲಿಸುವಂತೆ ಕೇಳಿಕೊಳ್ಳುತ್ತೇನೆ ಎಂಬುದಾಗಿ ಆತನು ಹೇಳುವಂತೆವನಾಗಿದ್ದಾನೆ. ನಂತರ ಅಜ್ಞಾನದ ಮೂಲಕ ನಾನು ನ್ಯಾಯಾಲಯಗಳ ಬಳಕೆಗಳು ಮತ್ತು ಔಷಿತ್ಯಗಳನ್ನು ಉಲ್ಲಂಘಿಸಿದರೆ ನನ್ನನ್ನು ಶಮಿಸುವಂತೆ ನಾನು ನಿಮ್ಮನ್ನು ವಿನಂತಿಸುತ್ತೇನೆ. ಯಾಕೆಂದರೆ ನಾನು ರಾಜರ ಅರಮನೆಗಳಲ್ಲಿ ಬೆಳೆದವನಲ್ಲ, ಆದರೆ ಒಂದು ಚಿಕ್ಕ ಶಾಲೆಯಲ್ಲಿ ಏಕಾಂತದಲ್ಲಿ ಬೆಳೆದವನು ಎಂಬುದಾಗಿ ಆತನು ಹೇಳುವಂತೆವನಾಗಿದ್ದಾನೆ. ನಂತರ ಆ ಪ್ರಶ್ನೆಗೆ ಮಾರ್ಟಿನ್ ಲೂಥರ್ ಉತ್ತರಿಸುತ್ತಾ, ಅವನು ತನ್ನ ಪ್ರಕಟಿತ ಕೃತಿಗಳು ಒಂದೇ ರೀತಿಯವುಗಳಲ್ಲ ಎಂದು ಆತನು ಹೇಳುವವನಾಗಿದ್ದಾನೆ. ಅವುಗಳಲ್ಲಿ ಅವನು ನಂಬಿಕೆ ಮತ್ತು ಸತ್ಕಾರ್ಯಗಳನ್ನು ಮಾಡುತ್ತಿದ್ದನು ಮತ್ತು ಅವನ ಶತ್ರುಗಳು ಸಹ ಅವುಗಳನ್ನು ನಿರುಪದ್ರವಿ ಮಾತ್ರವಲ್ಲ ಲಾಭದಾಯಕವೆಂದು ಘೋಷಿಸಿದರು. ಲೂಥರನು ತನ್ನ ನಂಬಿಕೆಗಳನ್ನು ಹಿಂತೆಗೆದುಕೊಳ್ಳುವುದು ಅಂದರೆ ಸತ್ಯವನ್ನು ಖಂಡಿಸುವುದಾಗಿದೆ ಎಂದು ಎಲ್ಲ ಪಕ್ಷಗಳು ಒಪ್ಪಿಕೊಂಡವು. ತನ್ನ ಪುಸ್ತಕದ ಎರಡನೆಯ ಭಾಗ ಪೋಪ್ನ ವ್ಯವಸ್ಥೆಯ ಭ್ರಷ್ಟಾಚಾರಗಳು ಮತ್ತು ದುರುಪಯೋಗವನ್ನು ಬಹಿರಂಗಪಡಿಸುವ ಬರಹಗಳನ್ನು ಒಳಗೊಂಡಿದೆ. ಈ ಕೃತಿಯನ್ನು ಹಿಂತೆಗೆದುಕೊಳ್ಳುವುದು ರೋಮ್ ವ್ಯವಸ್ಥೆಯ ದಬ್ಬಾಳಿಕೆಯನ್ನು ಬಲಪಡಿಸುತ್ತದೆ ಮತ್ತು ಅನೇಕರಿಗೆ ಹಾಗೂ ದೊಡ್ಡ ಅವಿವೇಕಿಗೆ ಬಾಗಿಲನ್ನು ವಿಶಾಲವಾಗಿ ತೆರೆದಂತಾಗುತ್ತದೆ ಎಂಬುದನ್ನು ಅರಿತುಕೊಂಡು ತನ್ನ ಪುಸ್ತಕದ ಮೂರನೆಯ ಭಾಗದಲ್ಲಿ ಅವನು ಅಸ್ತಿತ್ವದಲ್ಲಿರುವ ದುಷ್ಟ ಕೃತ್ಯಗಳನ್ನು ಸಮರ್ಥಿಸಿದ ವ್ಯಕ್ತಿಗಳ ಮೇಲೆ ಆತನು ಏನು ಮಾಡುವವನಾಗಿದ್ದಾನೆ ಅಂದರೆ ಆಕ್ರಮಣ ಮಾಡಿದನು. ಅವುಗಳ ಬಗ್ಗೆ ತಾನು ಆವೇಶದಿಂದ ಮಾತನಾಡಿದ್ದೇನೆ ಎಂದು ಅವನು ಮುಕ್ತವಾಗಿ ಆ ಒಂದು ಸಭೆಯಲ್ಲಿ ಒಪ್ಪಿಕೊಳ್ಳುವಂತೆವನಾಗಿದ್ದಾನೆ. ನಂತರ ತಾನು ದೋಷದಿಂದ ಮುಕ್ತನಾದನೆಂದು ಅವನು ಹೇಳಿಕೊಳ್ಳಲಿಲ್ಲ. ಆದರೆ ಈ ಕಾರಣಕ್ಕಾಗಿ ಪುಸ್ತಕಗಳನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಯಾಕೆಂದರೆ ಅಂತಹ ಮಾರ್ಗಗಳು ಶತ್ರುಗಳಿಗೆ ಧೈರ್ಯವನ್ನು ತುಂಬುತ್ತದೆ ಮತ್ತು ನಂತರದಲ್ಲಿ ಅವರು ದೇವರ ಜನರನ್ನು ಇನ್ನೂ ಹೆಚ್ಚಿನ ಕ್ರೌರತೆಯಿಂದ ತುಳಿಯಲು ಸಂದರ್ಭವನ್ನು ಕಲ್ಪಿಸಿಕೊಡುತ್ತದೆ ಎಂಬುದಾಗಿ ಆತನು ಹೇಳುವಂತೆವನಾಗಿದ್ದಾನೆ. ಆದರೂ ನಾನು ಕೇವಲ ಮನುಷ್ಯನೇ ಹೊರತು ದೇವರಲ್ಲ ಎಂದು ಅವನು ಮುಂದುವರಿಸುವಂತೆವನಾಗಿದ್ದಾನೆ. ಆ ಮುಂದುವರಿದು ಆತನು ಹೇಳುವಂತೆವನಾಗಿದ್ದಾನೆ, ನಾನು ಒಬ್ಬ ಮನುಷ್ಯನೇ, ಆದುದರಿಂದಲೇ ನಾನು ಕ್ರಿಸ್ತನಂತೆ ನನ್ನನ್ನು ರಕ್ಷಿಸಿಕೊಳ್ಳುವೆನು. ನಾನು ಕೆಟ್ಟದ್ದನ್ನು ಮಾತನಾಡಿದರೆ ನಾನು ಮಾತನಾಡಿದ ದುಷ್ಟತನಕ್ಕೆ ಸಾಕ್ಷಿಯಾಗಲಿ. ದೇವರ ದಯೆಯಿಂದ ನಾನು ಅತ್ಯಂತ ಪ್ರಶಾಂತ ಚಕ್ರವರ್ತಿಯು ಮತ್ತು ಅತ್ಯಂತ ಪ್ರಸಿದ್ಧ ರಾಜಕುಮಾರರಲ್ಲಿಯೂ ಹಾಗೂ ಎಲ್ಲ ಹಂತದ ಎಲ್ಲ ಮಹಾಪುರುಷರಲ್ಲಿಯೂ ಪ್ರವಾದಿಗಳು ಮತ್ತು ಅಪ್ಪೋಸ್ತಲರ ಬರವಣಿಗೆಗಳ ಆಧಾರದ ಮೇಲೆ ನನ್ನ ಬರಹದಲ್ಲಿ ನಾನು ತಪ್ಪು ಮಾಡಿದ್ದೇನೆ ಎಂದು ಸಾಬೀತುಪಡಿಸುವಂತೆ ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ. ನಿಮ್ಮ ಉತ್ತರ ನನಗೆ ಮನವರಿಕೆಯಾದ ಕೂಡಲೇ ನಾನು ನನ್ನ ಪ್ರತಿಯೊಂದು ತಪ್ಪನ್ನು ಒಪ್ಪಿಕೊಳ್ಳುತ್ತೇನೆ ಮತ್ತು ನನ್ನ ಪುಸ್ತಕವನ್ನು ಬೆಂಕಿಗೆ ಎಸೆಯುವಲ್ಲಿ ನಾನೇ ಮೊದಲಿಗನಾಗುತ್ತೇನೆ. ಮಾರ್ಟಿನ್ ಲೂಥರ್ ಒಂದು ಭಯಂಕರವಾದಂತಹ ಅದ್ಭುತವಾದಂತಹ ಒಂದು ಸತ್ಯವನ್ನು ಅಲ್ಲಿರತಕ್ಕಂತಹ ಅನೇಕ ಅತ್ಯಂತ ಸುಪ್ರಸಿದ್ಧ ರಾಜಕುಮಾರರುಗಳ ಮುಂದೆಯೂ ಮಹಾಪುರುಷರ ಮುಂದೆಯೂ ಚಕ್ರವರ್ತಿಗಳ ಮುಂದೆ ಹೇಳುವಂಥ ವಿಚಾರವೇನೆಂದರೆ, ಪ್ರಿಯ ಕೇಳುಗರೆ, ಅಪ್ಪೋಸ್ತಲರ ಬರವಣಿಗೆಗಳು ಮತ್ತು ಪ್ರವಾದಿಗಳ ವಾಕ್ಯಗಳ ಆಧಾರದ ಮೇಲೆ ನಾನು ಈ ಪುಸ್ತಕಗಳನ್ನು ಸಿದ್ಧಪಡಿಸಿದ್ದೇನೆ. ನೀವು ಅದೇ ಪ್ರವಾದಿಗಳ ಅದೇ ಅಪ್ಪೋಸ್ತಲರ ಬರವಣಿಗೆಯಿಂದ ನಾನು ಬರೆದಿರತಕ್ಕಂಥದ್ದು ತಪ್ಪು ಎಂಬುದಾಗಿ ನೀವು ತೋರಿಸಿದರೆ ಆ ಕ್ಷಣದಲ್ಲಿಯೇ ನಾನು ನನ್ನನ್ನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಒಪ್ಪಿಕೊಳ್ತಕ್ಕಂಥವನಾಗಿದ್ದಾನೆ. ಮತ್ತು ನಾನು ಬರೆದಿರತಕ್ಕಂತಹ ಎಲ್ಲ ನನ್ನ ಕೃತಿಗಳನ್ನು ಪುಸ್ತಕಗಳನ್ನು ನಾನು ಬೆಂಕಿಯಲ್ಲಿ ಹಾಕಿ ನಾನೇ ಮೊದಲಿಗನಾಗಿ ಸುಟ್ಟು ಬಿಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಆ ತುಂಬಿದ ಸಭೆಯಲ್ಲಿ ಎಲ್ಲರ ಮುಂದೆ ಒಂದು ಅದ್ಭುತವಾದಂತಹ ವಾಕ್ಯವನ್ನು ಆತನು ಮಂಡಿಸುವಂತವನಾಗಿದ್ದೇನೆ. ನಾನು ಈಗಷ್ಟೇ ಮಾತನಾಡಿದ್ದು ನನಗೆ ಎಂತಹ ಅಪಾಯವನ್ನು ತಂದೊದ್ದುತ್ತದೆ ಎಂಬುದನ್ನು ಎಚ್ಚರಿಕೆಯಿಂದ ಹಳೆದು ತೂಗಿದ್ದೇನೆ ಮತ್ತು ಪರಿಗಣಿಸಿದ್ದೇನೆ. ಆದರೆ ಇದರಿಂದ ನಿರಾಸೆಗೊಳ್ಳುವುದಕ್ಕಿಂತ ಹೆಚ್ಚಾಗಿ ಹಿಂದಿನ ಕಾಲದಂತೆಯೇ ಈಗಲೂ ಸಹ ಸುವಾರ್ತೆ ಸಾರುವುದು ತೊಂದರೆ ಮತ್ತು ಭಿನ್ನಾಭಿಪ್ರಾಯಗಳಿಗೆ ಒಂದು ಕಾರಣವಾಗಿದೆ ಎಂದು ನೋಡಿ ನಾನು ಸಂತೋಷಪಡುತ್ತೇನೆ. ಹಾದಿಯಿಂದ ಅಂತ್ಯದವರೆಗೂ ಎಲ್ಲವನ್ನ ಪ್ರಕಟಿಸುವುದು ದೇವರ ವಾಕ್ಯದ ಗುಣ. ಯೇಸು ಕ್ರಿಸ್ತನು ನಾನು ಭೂಮಿಯ ಮೇಲೆ ಶಾಂತಿಯನ್ನ ಕಳುಹಿಸಲಿಕ್ಕಾಗಿ ಅಲ್ಲ, ಖಡ್ಗವನ್ನ ಕಳುಹಿಸುವುದಕ್ಕಾಗಿ ಬಂದೆನು ಎಂಬುದಾಗಿ ಹೇಳಿದನು. ಆ ವಾಕ್ಯದ ನಿಮಿತ್ತವಾಗಿ ದೇವರು ತನ್ನ ಸಲಹೆಗಳಲ್ಲಿ ಅದ್ಭುತವನ್ನು ಮತ್ತು ಭಯಂಕರನೂ ಆಗಿದ್ದಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಬೆಂಕಿಯನ್ನ ತಣಿಸುವ ಮೂಲಕ ನೀವು ದೇವರ ಪವಿತ್ರ ವಾಕ್ಯವನ್ನ ಹಿಂಸಿಸಿ ಮತ್ತು ದುರ್ಮಾರ್ಗ ಅಪಾಯಗಳು ವರ್ತಮಾನದ ವಿಪತ್ತುಗಳು ಮತ್ತು ಶಾಶ್ವತ ವಿನಾಶಗಳ ಭಯಾನಕ ಜಲಪ್ರಳಯವನ್ನು ನಿಮ್ಮ ಮೇಲೆ ನೀವೇ ಎಳೆದುಕೊಂಡಿದ್ದೀರಿ. ನಾನು ದೇವರ ವಾಕ್ಯದಿಂದ ಅನೇಕ ಉದಾಹರಣೆಗಳನ್ನು ಉಲ್ಲೇಖಿಸಬಹುದು. ಅದೇನೆಂದರೆ ಫರೋಹನು ಬಾಬಿಲೋನಿನ ಅರಸರು ಮತ್ತು ಇಸ್ರಾಯೇಲಿನವರ ಬಗ್ಗೆ ನಾನು ಮಾತನಾಡಿದ ವಿಚಾರ ಸಾಧ್ಯವಿದೆ. ಅವರಿಗೆ ಅತ್ಯಂತ ಬುದ್ಧಿವಂತರಾಗಿ ಕಾಣಲು ಮತ್ತು ಅವರ ಪ್ರಭುತ್ವವನ್ನು ಬಲಪಡಿಸಲು ಸಲಹೆಗಳನ್ನು ಕೊಟ್ಟಾಗ ಅವರು ಮಾಡಿದ ಕೆಲಸಗಳು ತಮ್ಮ ಸ್ವಂತ ವಿನಾಶಕ್ಕೆ ಕಾರಣವಾಯಿತೇ ಹೊರತು ಎಂದಿಗೂ ಹೆಚ್ಚು ಪರಿಣಾಮ ಕೊಡುಗೆ ನೀಡಲಿಲ್ಲ. ದೇವರು ಪರ್ವತಗಳನ್ನು ತೆಗೆದುಹಾಕುತ್ತಾನೆ, ಆದರೆ ಅದು ಅವರಿಗೆ ತಿಳಿಯಲಿಲ್ಲ ಎಂಬುದಾಗಿ ಆತನು ಅಂದು ಫರೋಹನು ಬಾಬಿಲೋನ್ ರಾಜನಿಗೆ ನಡೆದಂತಹ ಒಂದು ವಿಚಾರದ ಬಗ್ಗೆ ತಿಳಿಸ್ತಕ್ಕಂಥವನಾಗಿದ್ದಾನೆ. ಈ ನಿಟ್ಟಿನಲ್ಲಿ ಲೂಥರ್ ಜರ್ಮನಿಯ ಭಾಷೆಯಲ್ಲಿ ಎಲ್ಲ ವಿಚಾರಗಳನ್ನು ಅವರ ಮುಂದೆ ಮಂಡಿಸಿ ಮಾತನಾಡಿದನು. ಈಗ ಅದೇ ಪದಗಳನ್ನು ಲ್ಯಾಟಿನ್ನಲ್ಲಿ ಪುನರಾವರ್ತಿಸುವಂತೆ ಅವನನ್ನು ವಿನಂತಿಸಲಾಯಿತು. ಯಾಕೆಂದರೆ ಆಗಿನ ಕಾಲದಲ್ಲಿ ರೋಮ್ ಸರ್ಕಾರ ಆಡಳಿತ ಮಾಡತಕ್ಕಂಥದ್ದಾಗಿತ್ತು. ರೋಮ್ ಸರ್ಕಾರದ ಒಂದು ಪ್ರಮುಖ ಭಾಷೆ ಯಾವುದೆಂದರೆ ಲ್ಯಾಟಿನ್ ಭಾಷೆ ಆಗಿತ್ತು. ಈ ಲ್ಯಾಟಿನ್ ಭಾಷೆಯಲ್ಲಿ ಅಲ್ಲಿ ಅನೇಕರಿಗೆ ತುಂಬಾ ಪ್ರಸಿದ್ಧಿಯನ್ನು ಹೊಂದಿದಂತಹ ಭಾಷೆಯಾಗಿತ್ತು. ಆ ನಿಟ್ಟಿನಲ್ಲಿ ಮಾರ್ಟಿನ್ ಲೂಥರ್ ಅವನು ಸ್ವತಃ ಜರ್ಮನಿಯ ವ್ಯಕ್ತಿಯಾಗಿದ್ದು ಜರ್ಮನಿಯ ಜನರಿಗೆ ಅರ್ಥವಾಗುವ ರೀತಿಯಲ್ಲಿಯೇ ಪುಸ್ತಕಗಳನ್ನು ಬರೆದಿದ್ದನು. ಈಗ ಅದನ್ನು ಬೇರೆ ಅನೇಕರಿಗೆ ತಿಳಿಯಪಡಿಸುವಂತೆ ಲ್ಯಾಟಿನ್ ಭಾಷೆಯಲ್ಲಿ ಅವುಗಳನ್ನು ಎತ್ತಿ ಹೇಳುವಂತೆ ವಿನಂತಿಸಿಕೊಳ್ಳುವಂಥವರಾಗಿದ್ದಾರೆ. ಯಾಕೆಂದರೆ ಮಾರ್ಟಿನ್ ಲೂಥರ್ಗೆ ಅನೇಕ ಭಾಷೆಗಳು ಗೊತ್ತಿತ್ತು. ಪ್ರಿಯ ಕೇಳುಗರೇ, ಹಾಗಾಗಿ ಆತನು ಲ್ಯಾಟಿನ್ ಭಾಷೆಯನ್ನು ಸಹ ಕಲಿತಿದ್ದನು. ಆ ನಿಟ್ಟಿನಲ್ಲಿ ಅವನು ಸರಳವಾಗಿ ಲ್ಯಾಟಿನ್ ಭಾಷೆಯಲ್ಲೇ ಏನು ಹೇಳಬೇಕು ಅಂತಿದ್ದನು. ಜರ್ಮನಿಯ ಭಾಷೆಯಲ್ಲಿ ಏನನ್ನ ಮಂಡಿಸಿದನು ಅದನ್ನ ತಿಳಿಸಿಕೊಡುವಂತೆ ವಿನಂತಿಸುವಂತೆಯವರಾಗಿದ್ದಾರೆ. ಹೀಗಾಗಲೇ ಮಾತನಾಡಿ ದಣಿದಿದ್ದರೂ ಮಾರ್ಟಿನ್ ಲೂಥರ್ ಅವರ ವಿನಂತಿಯ ಮೇರೆಗೆ ಲ್ಯಾಟಿನ್ ಭಾಷೆಯಲ್ಲಿ ಮತ್ತೆ ಮೊದಲಿಗನಂತೆ ಅದೇ ಸ್ಪಷ್ಟತೆ ಮತ್ತು ಶಕ್ತಿಯಿಂದ ಭಾಷಣವನ್ನ ಮಾಡಿದನು. ಈ ವಿಷಯದಲ್ಲಿ ದೇವರ ಅನುಗ್ರಹವು ನಿರ್ದೇಶಿಸಲ್ಪಟ್ಟಿದೆ. ಅನೇಕ ರಾಜಕುಮಾರರ ಮನಸ್ಸುಗಳು ತಪ್ಪು ಮತ್ತು ಮೂಢನಂಬಿಕೆಗಳಿಂದ ಎಷ್ಟೋ ಕುರುಡಾಗಿದ್ದಾವೆ ಎಂದು ಮೊದಲ ಭಾಷಣದಲ್ಲಿ ಅವರು ಲೂಥರನ ತರ್ಕ ಬಲವನ್ನ ನೋಡಲಿಲ್ಲ. ಆದರೆ ಎರಡನೇ ಸಾರಿ ಭಾಷಣವನ್ನ ಪುನರಾವರ್ತನೆ ಮಾಡಿ ಪ್ರಸ್ತುತಪಡಿಸಿದಾಗ ಅಂಶಗಳನ್ನು ಸ್ಪಷ್ಟವಾಗಿ ಗ್ರಹಿಸಲು ಅವರಿಗೆ ಸಾಧ್ಯವಾಯಿತು. ಮೊದಲನೇದಾಗಿ ಜರ್ಮನ್ ಭಾಷೆಯಲ್ಲಿ ಹೇಳಿದಂತಹ ಸಂದರ್ಭದಲ್ಲಿ ಅವರಿಗೆ ಅಷ್ಟೇನೂ ಕಾಣಿಸಲಿಲ್ಲ. ಯಾಕೆಂದರೆ ಅವನೇನೋ ತರ್ಕ ಮಾಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಅವರು ತಿಳಿದುಕೊಂಡಿದ್ದರು. ಯಾವಾಗ ಲ್ಯಾಟಿನ್ ಭಾಷೆಯಲ್ಲಿ ಮಾರ್ಟಿನ್ ಲೂಥರ್ ಸ್ಪಷ್ಟವಾಗಿ ತಿಳಿಯಪಡಿಸ್ತಕ್ಕಂಥವನಾಗಿದ್ದಾನೆ ಆವಾಗ ಮಾರ್ಟಿನ್ ಲೂಥರ್ನ ಪ್ರತಿಯೊಂದು ಅಂಶಗಳು ಸಹ ಅವರಿಗೆ ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯವಾಗ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಮಾರ್ಟಿನ್ ಲೂಥರ್ ಅಲ್ಲಿ ಪ್ರಕಟಿಸುವಂತವನಾಗಿದ್ದಾನೆ. ನಂತರ ಮೊಂಡುತನದಿಂದ ಬೆಳಕಿನೆಡೆಗೆ ಕಣ್ಣು ಮುಚ್ಚಿಕೊಂಡು ಸತ್ಯದ ಬಗ್ಗೆ ತಮಗೆ ಮನವರಿಕೆ ಆಗಬಾರದೆಂದು ನಿರ್ಧರಿಸಿದವರು ಲೂಥರನ ಮಾತುಗಳ ಶಕ್ತಿಯಿಂದ ಕೋಪಗೊಂಡರು. ಅವನು ಮಾತು ನಿಲ್ಲಿಸುತ್ತಿದ್ದಂತೆ ಸಭೆಯ ವಕ್ತಾರರು ಕೋಪದಿಂದ ಈ ರೀತಿಯಾಗಿ ಹೇಳಿದರು, ಅದೇನೆಂದರೆ, ನಾವು ಕೇಳಿದ ಪ್ರಶ್ನೆಗೆ ನೀನು ಉತ್ತರಿಸಿಲ್ಲ. ನೀನು ಸ್ಪಷ್ಟ ಮತ್ತು ನಿಖರವಾದ ಉತ್ತರವನ್ನು ನೀಡಬೇಕಾಗುತ್ತದೆ. ನೀನು ನಿನ್ನ ನಿಲುವಿನಿಂದ ಹಿಂದೆ ಸರಿತೀಯೋ ಇಲ್ಲವೋ ಎಂಬುದಾಗಿ ಅಲ್ಲಿ ಕೇಳುವಂತವರಾಗಿದ್ದಾರೆ. ಈಗ ಮಾರ್ಟಿನ್ ಲೂಥರ್, ಧಾರ್ಮಿಕ ಸುಧಾರಕನಾಗಿದ್ದಂತಹ ಮಾರ್ಟಿನ್ ಲೂಥರ್ ಮತ್ತೆ ಉತ್ತರಿಸುವಂತವನಾಗಿದ್ದಾನೆ. ಅದೇನೆಂದರೆ, ನಿನ್ನ ಅತ್ಯಂತ ಪ್ರಶಾಂತವಾದಂತಹ ಮಹಿಮೆ ಮತ್ತು ನಿನ್ನ ಉನ್ನತ ಪ್ರಭುಗಳಿಗೆ ನನ್ನಿಂದ ಸ್ಪಷ್ಟವಾದಂತಹ ಸರಳವಾದಂತಹ ನಿಖರವಾದಂತಹ ಉತ್ತರ ಬೇಕಾಗಿರುವುದರಿಂದ ನಾನು ನಿಮಗೆ ಒಂದು ಸ್ಪಷ್ಟವಾದ ಸರಳವಾದ ನಿಖರವಾದಂತಹ ಉತ್ತರವನ್ನು ಕೊಡುತ್ತೇನೆ ಮತ್ತು ಅದು ಹೇಗಿದೆ ಎಂದರೆ ಎಂಬುದಾಗಿ ಆತನು ಹೇಳುವಂತೆವನಾಗಿದ್ದಾನೆ. ನಾನು ನನ್ನ ನಂಬಿಕೆಯನ್ನು ಪೋಪ್ ರವರಿಗೆ ಅಥವಾ ಸಭೆಗೆ ಒಪ್ಪಿಸಲಾರೆ, ಯಾಕೆಂದರೆ ಅವರು ಹೀಗಾಗಲೇ ತಪ್ಪು ಮಾಡಿದ್ದಾರೆ ಮತ್ತು ಪರಸ್ಪರ ವಿರೋಧಾಭ್ಯಾಸವನ್ನು ವ್ಯಕ್ತಪಡಿಸಿದ್ದಾರೆ ಎಂಬುದು ಸ್ಪಷ್ಟವಾಗಿದೆ. ಆದುದರಿಂದ ಸತ್ಯವೇದದ ವಚನದ ಸಾಕ್ಷಿಯಾಗಿದ್ದಲ್ಲಿ ಅಥವಾ ಅತ್ಯಂತ ಸ್ಪಷ್ಟವಾದ ತರ್ಕದಿಂದಾಗಲಿ ನನಗೆ ಮನವರಿಕೆ ಆಗದ ಹೊರತು ನಾನು ಉಲ್ಲೇಖಿಸಿದ ಭಾಗಗಳ ಮೂಲಕ ನನ್ನನ್ನು ಮನವೊಲಿಸದ ಹೊರತು ಮತ್ತು ಹೀಗೆ ಅವರು ನನ್ನ ಆತ್ಮ ಸಾಕ್ಷಿಯನ್ನು ದೇವರ ವಾಕ್ಯಕ್ಕೆ ಬದ್ಧಗೊಳಿಸಿದ ಹೊರತು ನಾನು ಹಿಂದೆ ಸರಿಯಲಾರೆ ಮತ್ತು ನಾನು ಹಿಂದೆ ಸರಿಯುವುದೂ ಇಲ್ಲ. ಯಾಕೆಂದರೆ ಒಬ್ಬ ಕ್ರೈಸ್ತನು ತನ್ನ ಆತ್ಮ ಸಾಕ್ಷಿಗೆ ವಿರುದ್ಧವಾಗಿ ಮಾತನಾಡುವುದು ಕ್ಷೇಮವಲ್ಲ. ಇಲ್ಲಿ ನಾನು ನಿಂತಿದ್ದೇನೆ, ನಾನು ಬೇರೆ ಏನನ್ನ ಮಾತನಾಡಲು ಸಾಧ್ಯವಿಲ್ಲ. ದೇವರು ನನಗೆ ಸಹಾಯ ಮಾಡಲಿ ಎಂಬುದಾಗಿ ಆತನು ಪ್ರಾರ್ಥಿಸುವಂತೆವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಅಲ್ಲಿ ಮಾರ್ಟಿನ್ ಲೂಥರ್ನ ವಕ್ತಾರರಾಗಿರ್ತಕ್ಕಂತಹ ಜನಗಳು ಅಲ್ಲಿ ಹೇಳುವಂತಹ ವಿಚಾರಕ್ಕೂ ಮತ್ತೆ ಸಭೆಯ ವಕ್ತಾರರು ಪೋಪ್ ವ್ಯವಸ್ಥೆಯ ವಕ್ತಾರರು ಹೇಳ್ತಕ್ಕಂತಹ ವಿಚಾರಕ್ಕೂ ಒಂದೊಂದಕ್ಕೊಂದು ವಿರೋಧಾಭ್ಯಾಸವಿದೆ. ಯಾಕೆಂದರೆ ಸಭೆಯ ವಕ್ತಾರಕರು ಮಾರ್ಟಿನ್ ಲೂಥರ್ನ ವಿಚಾರಗಳನ್ನು ಕೇಳಿದ ನಂತರ ಅವರು ಹೇಳ್ತಕ್ಕಂಥವರಾಗಿದ್ದಾರೆ, ನಾವು ಕೇಳಿದ ಪ್ರಶ್ನೆಗೆ ಇದು ಉತ್ತರ ಅಲ್ಲ, ಹಾಗಾಗಿ ನೀನು ಹಿಂತೆಗೆದುಕೊಳ್ತೀಯೋ ಇಲ್ಲವೋ ಎಂಬುದಾಗಿ ಕೇಳ್ತಕ್ಕಂಥವರಾಗಿದ್ದಾರೆ. ಅದಕ್ಕೆ ಅವನು ಮತ್ತೆ ಹೇಳುವಂತಹ ವಿಚಾರವೇನೆಂದರೆ, ನಾನು ತರ್ಕ ಮಾಡ್ತಾ ಇಲ್ಲ, ನಾನು ನಿಖರವಾಗಿ ಸರಳವಾಗಿ ಸ್ಪಷ್ಟವಾಗಿ ಎಲ್ಲರಿಗೂ ಅರ್ಥ ಆಗುವಂತೆ ತಿಳಿಸಿದ್ದೇನೆ. ಅದೇನೆಂದರೆ, ನೀವು ನಾನು ಹೇಳಿದಂತಹ ವಿಚಾರ ಪ್ರವಾದಿಯ ಬರವಣಿಗೆಗಳಿಂದಲೋ ಅಥವಾ ಅಪೋಸ್ತಲರ ಬರವಣಿಗೆಗಳಿಂದ ತೋರಿಸಿದರೆ ಮಾತ್ರ ನಾನು ಹೇಳಿರ್ತಕ್ಕಂತಹ ವಿಚಾರವನ್ನು ಹಿಂತೆಗೆದುಕೊಳ್ತಕ್ಕಂಥವನಾಗಿದ್ದೇನೆ ಹೊರತು, ಇಲ್ಲದಿದ್ದರೆ ನಾನು ಯಾವುದೇ ಕಾರಣಕ್ಕೂ ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂಬುದಾಗಿ ಆತನು ಅವರ ಮುಂದೆ ಮಂಡಿಸಿ ದೇವರಲ್ಲೇ ಪ್ರಾರ್ಥಿಸ್ತಕ್ಕಂಥವನಾಗಿದ್ದಾನೆ, ದೇವರು ನನಗೆ ಸಹಾಯ ಮಾಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಆತನು ನಂಬಿಕೆಯಿಂದ ಅಲ್ಲಿ ವ್ಯಕ್ತಪಡಿಸುವಂಥವನಾಗಿದ್ದಾನೆ. ಹೀಗೆ ಈ ನೀತಿವಂತ ಮನುಷ್ಯನು ದೇವರ ವಾಕ್ಯದ ಖಚಿತ ತಳಹದಿಯ ಮೇಲೆ ನಿಂತಿದ್ದನು. ಪರಲೋಕದ ಬೆಳಕು ಅವನ ಮುಖವನ್ನು ಬೆಳಗಿಸಿತು. ಅವನ ಶ್ರೇಷ್ಠತೆ ಮತ್ತು ಚಾರಿತ್ರ್ಯದ ಪರಿಶುದ್ಧತೆ, ಅವನ ಶಾಂತಿ ಮತ್ತು ಹೃದಯದ ಸಂತೋಷ, ಅವನು ದೋಷ ಶಕ್ತಿಯ ವಿರುದ್ಧ ಸಾಕ್ಷಿ ನೀಡಿದಾಗ ಮತ್ತು ಜಗತ್ತನ್ನ ಮೀರಿಸುವ ಆ ನಂಬಿಕೆಯ ಶ್ರೇಷ್ಠತೆಗೆ ಸಾಕ್ಷಿಯಾದಾಗ ಅದು ಎಲ್ಲರ ಮನಸ್ಸನ್ನ ಮುಟ್ಟಿತು. ಪ್ರಿಯ ಕೇಳುಗರೆ, ಮಾರ್ಟಿನ್ ಲೂಥರ್ ಆತನು ಆ ಒಂದು ತುಂಬಿದ ಸಭೆಯಲ್ಲಿ ಅನೇಕ ರಾಜಕುಮಾರರು, ಪ್ರಭುಗಳು ಮತ್ತು ಅನೇಕ ದೊಡ್ಡ ಶ್ರೀಮಂತ ವ್ಯಕ್ತಿಗಳು ತುಂಬಿರತಕ್ಕಂತಹ ಸಭೆಯಲ್ಲಿ ಆತನು ಎಲ್ಲವನ್ನ ಮಂಡಿಸತಕ್ಕಂಥನಾಗಿದ್ದಾನೆ. ಆದರೆ ಪೋಪ್ನ ವ್ಯವಸ್ಥೆ ಅದಕ್ಕೆ ವಿರುದ್ಧವನ್ನ ವ್ಯಕ್ತಪಡಿಸತಕ್ಕಂಥದ್ದಾಗಿದೆ. ಆದರೆ ಮಾರ್ಟಿನ್ ಲೂಥರ್ ಮತ್ತೆ ಮತ್ತೆ ಹೇಳ್ತಕ್ಕಂತಹ ವಿಚಾರವೇನೆಂದರೆ, ಸತ್ಯವೇದದಿಂದ ತೋರಿಸದ ಹೊರತು ನಾನು ಯಾವುದೇ ಕಾರಣಕ್ಕೂ ಸಹ ನನ್ನ ಮಾತುಗಳಿಂದ ಹಿಂಸರಿಯುವುದಿಲ್ಲ ಎಂಬುದಾಗಿ ಆತನು ಹೇಳುವಂಥವನಾಗಿದ್ದಾನೆ. ಈ ನಿಟ್ಟಿನಲ್ಲಿ ಹೋರಾಟ ಆರಂಭವಾಗ್ತಕ್ಕಂಥದ್ದಾಗಿದೆ. ಯಾವ ರೀತಿಯಲ್ಲಿ ಮುಂದೆ ನಾವು ಕಲಿಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಸಂಚಿಕೆಯಲ್ಲಿ ನಾವು ಈ ಒಂದು ಹೋರಾಟ ಯಾವ ರೀತಿಯಲ್ಲಿ ಆ ಸಭೆಯಲ್ಲಿ ನಡೀತಕ್ಕಂಥದ್ದಾಗಿದೆ ಎಂಬುದನ್ನು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಹೌದು ದೇವ, ಸತ್ಯವೇದ ಸತ್ಯವೇದ ಮಾತ್ರ ಎಂಬುದಂತಹ ವಿಚಾರವನ್ನು ಮಾರ್ಟಿನ್ ಲೂಥರ್ ಹೇಗೆ ಗಟ್ಟಿಯಾಗಿ ಹಿಡಿದುಕೊಂಡನು, ಅದೇ ರೀತಿಯಾಗಿ ನಾವು ಸಹ ಎಲ್ಲ ಬೋಧನೆಗಳನ್ನು, ಎಲ್ಲ ವಿಚಾರಗಳನ್ನು ನಿನ್ನ ವಾಕ್ಯದ ಮೂಲಕವಾಗಿಯೇ ಅಂಗೀಕರಿಸಿಕೊಳ್ಳಲು ಸಹಾಯ ಮಾಡು ಸ್ವಾಮಿ. ಆ ವಾಕ್ಯದಲ್ಲಿ ಬಲವಿದೆ. ನಮ್ಮ ಸಂಪ್ರದಾಯ, ನಮ್ಮ ಕಟ್ಟು ಕತೆಗಳಿಂದಲ್ಲ ಸ್ವಾಮಿ, ವಾಕ್ಯದ ಮೂಲಕವಾಗಿ. ಹಾಗಾಗಿ ಈ ದಿನದಲ್ಲಿ ನಿನ್ನ ಸತ್ಯವಾಕ್ಯವನ್ನು ಕೇಳುವಂತಹ ಮಕ್ಕಳ ಹೃದಯದಲ್ಲಿ ಮಾತನಾಡು. ಸತ್ಯವೇದದಲ್ಲಿ ಮಾತ್ರ ನಮಗೆ ಸತ್ಯವಿದೆ. ಹಾಗಾಗಿ ನಮ್ಮ ಸಂಪ್ರದಾಯ ಕಟ್ಟುಕಟ್ಟೆಗಳನ್ನು ಬಿಟ್ಟು ಸತ್ಯವೇದ ಹೇಳುವಂತಹ ವಿಚಾರಕ್ಕೆ ನಾವು ಕಿವಿಗೊಟ್ಟು ಅದರಂತೆ ನಡೆಯಲು ಸಹಾಯ ಮಾಡುವ ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಮಕ್ಕಳ ಮನಸ್ಸಿನಲ್ಲಿ ನೀನು ಮಾತನಾಡು. ಆ ನಿಟ್ಟಿನಲ್ಲಿ ಸ್ವಾಮಿ, ಅವರು ಸತ್ಯವೇದವನ್ನು ಹಿಂಬಾಲಿಸಿ ಮಾರ್ಟಿನ್ ಲೂಥರ್ನ ಜೀವಿತ, ಅವರ ಒಂದು ಜೀವಿತಕ್ಕೆ ಒಂದು ಪ್ರೇರಣೆ ನೀಡುವುದರ ಮೂಲಕವಾಗಿ ಪರಲೋಕ ರಾಜ್ಯದ ಸತ್ಯವನ್ನು ಅರಿತುಕೊಂಡು ಸತ್ಯವೇದದ ವಾಕ್ಯಗಳನ್ನು ಇತರಿಗೆ ತಿಳಿಸಿ ತಾವು ಸಿದ್ಧರಾಗಿ ಮತ್ತೊಬ್ಬರನ್ನು ಸಿದ್ಧ ಮಾಡಿಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವ ಹಾಗೆ ಸಹಾಯ ಮಾಡು, ಆಶೀರ್ವದಿಸಿ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3-1 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.